ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 21/12/2024. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಮೊದಲು ಸ್ವಯಂ ಪುರುಷಾರ್ಥವನ್ನು ಮಾಡಿ, ನಂತರ ನಿಮ್ಮ ಮಿತ್ರ ಸಂಬಂಧಿಗಳ ಮೂಲಕ ಪುರುಷಾರ್ಥವನ್ನು ಮಾಡಿಸಿ. ಚಾರಿತ್ರ್ಯ ನಿರ್ಮಾಣ ಮನೆಯಿಂದಲೇ ಪ್ರಾರಂಭ. ಇಂದಿನ ಪ್ರಶ್ನೆಯಾಗಿದೆ, ಸುಖ ಅಥವಾ ನೆಮ್ಮದಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ವಿಧಿ ಏನಾಗಿದೆ? ಉತ್ತರ, ಪವಿತ್ರತೆ. ಎಲ್ಲಿ ಪವಿತ್ರತೆ ಇದೆಯೋ ಅಲ್ಲಿ ಸುಖ ಮತ್ತು ನೆಮ್ಮದಿ ಇರುತ್ತದೆ. ಪರಮಾತ್ಮ ತಂದೆ ಪವಿತ್ರ ಜಗತ್ತಾದ ಸತ್ಯುಗವನ್ನು ಸ್ಥಾಪನೆ ಮಾಡುತ್ತಾರೆ. ಸತ್ಯುಗದಲ್ಲಿ ವಿಕಾರಿ ಗುಣಗಳು ಇರುವುದಿಲ್ಲ. ವಿಕಾರ ಇಲ್ಲದೆ ಜಗತ್ತು ಹೇಗೆ ವೃದ್ಧಿಯಾಗಲು ಸಾಧ್ಯ ಎಂದು ದೇವತೆಗಳ ಪೂಜಾರಿಗಳು ಎಂದೂ ಪ್ರಶ್ನೆಯನ್ನು ಕೇಳಲು ಸಾಧ್ಯ ಇಲ್ಲ. ನೀವೀಗ ನೆಮ್ಮದಿಯ ಜಗತ್ತಿಗೆ ಹೋಗಬೇಕು. ಆದ್ದರಿಂದ ಈ ಪತಿತ ಜಗತ್ತನ್ನು ನೀವು ಮರೆಯಬೇಕು. ಶಾಂತಿಧಾಮ ಮತ್ತು ಸುಖಧಾಮವನ್ನು ನೀವು ನೆನಪು ಮಾಡಬೇಕು. ಓಂ ಶಾಂತಿ. ಓಂ ಶಾಂತಿಯ ಅರ್ಥವನ್ನು ಮಕ್ಕಳಿಗೆ ತಿಳಿಸಲಾಗಿದೆ. ಪರಮಾತ್ಮ ಶಿವತಂದೆ ಕೂಡ ಓಂ ಶಾಂತಿ ಎಂದು ಹೇಳಬಹುದು. ಅಂದ ಮೇಲೆ ಸಾಲಿಗ್ರಾಮ ಮಕ್ಕಳಾದ ನೀವೂ ಕೂಡ ಓಂ ಶಾಂತಿ ಎಂದು ಹೇಳಬಹುದು. ಆತ್ಮ ಓಂ ಶಾಂತಿ ಎಂದು ಹೇಳುತ್ತದೆ. ಸನ್ ಆಫ್ ಸೈಲೆನ್ಸ್ ಫಾದರ್, ಅಂದರೆ ನಾನು ಶಾಂತಿಯ ಸಾಗರಾದ ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ ಎಂದು ಆತ್ಮ ಹೇಳುತ್ತದೆ. ಶಾಂತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಕಾಡಿಗೆ ಹೋಗಿ. ಶಾಂತಿಗೋಸ್ಕರ ಕಾಡಿನಲ್ಲಿ ಯಾವ ಉಪಾಯವನ್ನೂ ಮಾಡಲು ಸಾಧ್ಯ ಇಲ್ಲ. ಏಕೆಂದರೆ ಆತ್ಮ ಸ್ವಯಂ ಶಾಂತ ಸ್ವರೂಪ ಆಗಿದೆ. ಅಂದ ಮೇಲೆ ಶಾಂತಿಗೋಸ್ಕರ ನಾವು ಬೇರೆ ಯಾವ ಉಪಾಯವನ್ನು ಮಾಡಬೇಕಾಗಿದೆ? ಇಲ್ಲಿ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಎಲ್ಲಿ ಶಾಂತಿ ಮತ್ತು ನೆಮ್ಮದಿ ಇದೆಯೋ ಅಂತಹ ಜಗತ್ತಿಗೆ ನಮ್ಮನ್ನು ಕರೆದುಕೊಂಡು ಹೋಗಿ ಎಂದು ಎಲ್ಲರೂ ಪರಮಾತ್ಮ ತಂದೆಗೆ ಹೇಳುತ್ತಾರೆ. ನಮಗೆ ಸುಖ ಅಥವಾ ನೆಮ್ಮದಿ ಸಿಗಬೇಕು ಎಂದು ಎಲ್ಲಾ ಮನುಷ್ಯರು ಬಯಸುತ್ತಾರೆ. ಆದರೆ ಸುಖ ಮತ್ತು ಶಾಂತಿಗಿಂತ ಮೊದಲು ನಮ್ಮ ಜೀವನದಲ್ಲಿ ಪವಿತ್ರತೆ ಇರಬೇಕು. ಪವಿತ್ರರಿಗೆ ಪಾವನ ಆತ್ಮರು ಎಂದು ಕರೆಯಲಾಗುತ್ತದೆ, ಅಪವಿತ್ರರಿಗೆ ಪತಿತರು ಎಂದು ಕರೆಯಲಾಗುತ್ತದೆ. ಪತಿತ ಜಗತ್ತಿನಲ್ಲಿರುವಂತಹ ಆತ್ಮರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ, ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗಿ ಎಂದು. ಸತ್ಯುಗ ಪಾವನ ಜಗತ್ತಾಗಿದೆ, ಕಲಿಯುಗ ಪತಿತ ಜಗತ್ತಾಗಿದೆ. ಪರಮಾತ್ಮ ತಂದೆ ಈ ಪತಿತ ಜಗತ್ತಿನಿಂದ ನಮ್ಮನ್ನು ಮುಕ್ತ ಮಾಡಿ ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗಿ ಎಂದು ಮಕ್ಕಳು ಕೇಳುತ್ತಾರೆ. ಪತಿತ ಜಗತ್ತಿನಿಂದ ನಮ್ಮೆಲ್ಲರನ್ನೂ ಮುಕ್ತ ಮಾಡಿ ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗುವಂತವರು ಪರಮಾತ್ಮ ತಂದೆ ಆಗಿದ್ದಾರೆ. ಸತ್ಯುಗದಲ್ಲಿ ಪವಿತ್ರತೆ ಇದೆ, ಕಲಿಯುಗದಲ್ಲಿ ಅಪವಿತ್ರತೆ ಇದೆ. ಸತ್ಯುಗ ನಿರ್ವಿಕಾರಿ ಜಗತ್ತಾಗಿದೆ, ಕಲಿಯುಗ ವಿಕಾರಿ ಜಗತ್ತಾಗಿದೆ. ಈಗ ಮಕ್ಕಳಿಗೆ ಗೊತ್ತಿದೆ ಈ ಜಗತ್ತು ಹೇಗೆ ವೃದ್ಧಿಯಾಗುತ್ತದೆ ಎಂದು. ಈ ಜಗತ್ತು ಹೇಗೆ ವೃದ್ಧಿಯಾಗುತ್ತದೆ ಅನ್ನುವುದನ್ನು ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಸತ್ಯುಗ ನಿರ್ವಿಕಾರಿ ಜಗತ್ತಾಗಿದೆ. ಅಂದ ಮೇಲೆ ಸತ್ಯುಗದಲ್ಲಿ ಅವಶ್ಯವಾಗಿ ಬಹಳ ಕಡಿಮೆ ಜನ ಮಕ್ಕಳಿರುತ್ತಾರೆ. ಸತ್ಯುಗದಲ್ಲಿ ಇರುವಂತಹ ಆ ಕೆಲವು ಆತ್ಮರು ಯಾರಾಗಿದ್ದಾರೆ? ಅವಶ್ಯವಾಗಿ ಸತ್ಯುಗದಲ್ಲಿ ದೇವಿ ದೇವತೆಗಳ ರಾಜ್ಯ ಇರುತ್ತದೆ. ಸತ್ಯುಗಕ್ಕೆ ನೆಮ್ಮದಿಯ ಜಗತ್ತು ಎಂದು ಕರೆಯುತ್ತೇವೆ, ಅಥವಾ ಸುಖಧಾಮ ಎಂದು ಕರೆಯಲಾಗುತ್ತದೆ. ಈ ಕಲಿಯುಗ ದುಃಖಧಾಮ ಆಗಿದೆ. ದುಃಖಧಾಮವನ್ನು ಪರಿವರ್ತನೆ ಮಾಡಿ ಸುಖಧಾಮವನ್ನಾಗಿ ಮಾಡುವಂತವರು ಒಬ್ಬ ಪರಂಪಿತಾ ಪರಮಾತ್ಮ ತಂದೆಯಾಗಿದ್ದಾರೆ. ಸುಖದ ಆಸ್ತಿಯನ್ನು ಅವಶ್ಯವಾಗಿ ಪರಮಾತ್ಮ ತಂದೆ ಮಕ್ಕಳಿಗೆ ಕೊಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ದುಃಖದ ಜಗತ್ತನ್ನು ನೀವು ಮರೆತು ಬಿಡಿ, ಶಾಂತಿಧಾಮ ಮತ್ತು ಸುಖಧಾಮವನ್ನು ನೀವು ನೆನಪು ಮಾಡಿ. ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡುವುದಕ್ಕೆ ಮನ್ಮನಾಭವ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಸುಖಧಾಮದ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ, ದುಃಖಧಾಮದ ವಿನಾಶವನ್ನು ಮಾಡಿಸಿ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಈ ಚಕ್ರವನ್ನು ನಾವೀಗ ಅರ್ಥ ಮಾಡಿಕೊಳ್ಳಬೇಕು. ನಾವೇ 84 ಜನ್ಮವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಯಾರು ಮೊದಲು ಸುಖಧಾಮದಲ್ಲಿ ಬರುತ್ತಾರೋ ಅವರು ಮಾತ್ರ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಇಷ್ಟೆಲ್ಲಾ ಜ್ಞಾನದ ಮಾತನ್ನು ನೆನಪು ಮಾಡುವುದರಿಂದ ಮಕ್ಕಳಾದ ನೀವು ಸುಖಧಾಮಕ್ಕೆ ಮಾಲೀಕರಾಗಬಹುದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ಶಾಂತಿಧಾಮವನ್ನು ನೆನಪು ಮಾಡಿ ಮತ್ತು ಪುನಃ ಆಸ್ತಿಯನ್ನು ನೆನಪು ಮಾಡಿ, ಅಂದರೆ ಸುಖಧಾಮವನ್ನು ನೆನಪು ಮಾಡಿ. ಮೊಟ್ಟ ಮೊದಲು ನೀವು ಶಾಂತಿಧಾಮಕ್ಕೆ ಹೋಗುತ್ತೀರಾ. ಅಂದ ಮೇಲೆ ಸ್ವಯಂ ಶಾಂತಿಧಾಮದ ಮಾಲೀಕ ಆತ್ಮ ನಾನು ಎಂದು ತಿಳಿದುಕೊಳ್ಳಿ, ಅಥವಾ ನೀವು ಸ್ವಯಂ ಬ್ರಹ್ಮಾಂಡದ ಮಾಲೀಕ ಆತ್ಮ ನಾನು ಎಂದು ತಿಳಿದುಕೊಳ್ಳಿ. ನಡೆದಾಡುತ್ತಾ ತಿರುಗಾಡುತ್ತಾ ಸ್ವಯಂ ಶಾಂತಿಧಾಮದ ನಿವಾಸಿ ಎಂದು ತಿಳಿದುಕೊಳ್ಳಿ. ಯಾವಾಗ ನಿಮ್ಮನ್ನು ನೀವು ಶಾಂತಿಧಾಮದ ನಿವಾಸಿಗಳು ಎಂದು ತಿಳಿದುಕೊಳ್ಳುತ್ತೀರೋ ಆಗ ಈ ಜಗತ್ತಿನ ನೆನಪು ಮರೆಯುತ್ತಾ ಹೋಗುತ್ತದೆ. ಸತ್ಯುಗ ಸುಖಧಾಮ ಆಗಿದೆ, ಆದರೆ ಎಲ್ಲರೂ ಸತ್ಯಯುಗದಲ್ಲಿ ಬರಲು ಸಾಧ್ಯ ಇಲ್ಲ. ಯಾರು ದೇವತೆಗಳ ಪೂಜಾರಿಗಳಾಗಿದ್ದಾರೋ ಅವರು ಮಾತ್ರ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಇದು ಸತ್ಯವಾದ ಸಂಪಾದನೆಯಾಗಿದೆ. ಈ ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳುವುದನ್ನು ಸತ್ಯ ತಂದೆ ನಮಗೆ ಕಲಿಸುತ್ತಾರೆ. ಇನ್ನು ಜಗತ್ತಿನಲ್ಲಿ ಇರುವಂತಹ ಎಲ್ಲಾ ಸಂಪಾದನೆ ಅಸತ್ಯ ಸಂಪಾದನೆಯಾಗಿದೆ. ಅವಿನಾಶಿ ಜ್ಞಾನರತ್ನದ ಸಂಪಾದನೆಗೆ ಸತ್ಯ ಸಂಪಾದನೆ ಎಂದು ಕರೆಯಲಾಗುತ್ತದೆ. ಇನ್ನು ವಿನಾಶ ಆಗುವಂತಹ ಧನ ಸಂಪತ್ತು ಅದು ಅಸತ್ಯ ಸಂಪತ್ತಾಗಿದೆ. ದ್ವಾಪರ ಯುಗದಿಂದ ಹಿಡಿದು ಎಲ್ಲರೂ ಅಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾ ಬಂದಿದ್ದಾರೆ. ಈ ಅವಿನಾಶಿ ಸತ್ಯ ಸಂಪಾದನೆಯ ಫಲ ಸತ್ಯಯುಗದ ಆದಿಯಿಂದ ಪ್ರಾರಂಭ ಆಗುತ್ತದೆ ಮತ್ತು ತ್ರೇತಾಯುಗದ ಅಂತ್ಯದಲ್ಲಿ ಪೂರ್ಣ ಆಗುತ್ತದೆ. ಅಂದರೆ ಅರ್ಧ ಕಲ್ಪದವರೆಗೂ ನೀವು ಸುಖವನ್ನು ಅನುಭವ ಮಾಡುತ್ತೀರಾ, ಪುನಃ ನಂತರ ಅಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳಲು ಪ್ರಾರಂಭ ಮಾಡುತ್ತೀರಾ. ಆ ಅಸತ್ಯ ಸಂಪಾದನೆಯ ಮೂಲಕ ಅಲ್ಪಕಾಲದ ಕ್ಷಣಭಂಗುರ ಸುಖ ಪ್ರಾಪ್ತಿಯಾಗುತ್ತದೆ. ಇದು ಅವಿನಾಶಿ ಜ್ಞಾನರತ್ನ ಆಗಿದೆ. ಜ್ಞಾನದ ಸಾಗರ ತಂದೆ ಈ ಅವಿನಾಶಿ ಜ್ಞಾನರತ್ನವನ್ನು ನಮಗೆ ನೀಡುತ್ತಾರೆ. ಸತ್ಯ ಸಂಪಾದನೆಯನ್ನು ಮಾಡಿಸುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ. ಸತ್ಯ ತಂದೆ ಸತ್ಯ ಸಂಪಾದನೆಯನ್ನು ಮಾಡಿಸುತ್ತಾರೆ. ಭಾರತ ಸತ್ಯದ ಜಗತ್ತಾಗಿತ್ತು, ಭಾರತವೇ ಈಗ ಅಸತ್ಯದ ಜಗತ್ತಾಗಿದೆ. ಬೇರೆ ಯಾವ ದೇಶಕ್ಕೂ ಸತ್ಯದ ಜಗತ್ತು ಅಥವಾ ಅಸತ್ಯದ ಜಗತ್ತು ಎಂದು ಕರೆಯುವುದಿಲ್ಲ. ಸತ್ಯದ ಜಗತ್ತನ್ನು ನಿರ್ಮಾಣ ಮಾಡುವಂತಹ ಸತ್ಯತೆಯ ಚಕ್ರವರ್ತಿ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಒಬ್ಬರೇ ಸತ್ಯ ಆಗಿದ್ದಾರೆ. ಇನ್ನು ಉಳಿದ ಎಲ್ಲಾ ತಂದೆಯರು ಅಸತ್ಯ ತಂದೆಯರಾಗಿದ್ದಾರೆ. ಒಬ್ಬ ಪರಮಾತ್ಮ ತಂದೆ ಸದಾ ಸತ್ಯವನ್ನು ಹೇಳುವಂತಹ ತಂದೆಯಾಗಿದ್ದಾರೆ. ಇನ್ನು ಜಗತ್ತಿನಲ್ಲಿರುವಂತಹ ಎಲ್ಲಾ ತಂದೆಗಳು ಅಸತ್ಯವನ್ನು ಹೇಳುವಂತಹ ತಂದೆಯರಾಗಿದ್ದಾರೆ. ಸತ್ಯಯುಗದಲ್ಲೂ ಕೂಡ ನಮಗೆ ಸತ್ಯ ತಂದೆ ಸಿಗುತ್ತಾರೆ. ಏಕೆಂದರೆ ಸತ್ಯಯುಗದಲ್ಲಿ ಅಸತ್ಯ ಅಥವಾ ಪಾಪ ಇರುವುದಿಲ್ಲ. ಇದು ಪಾಪಾತ್ಮರ ಜಗತ್ತಾಗಿದೆ, ಸತ್ಯಯುಗ ಪುಣ್ಯಾತ್ಮರ ಜಗತ್ತಾಗಿದೆ. ಅಂದ ಮೇಲೆ ಈಗ ಈ ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ನೀವು ಎಷ್ಟೊಂದು ಪುರುಷಾರ್ಥವನ್ನು ಮಾಡಬೇಕು. ಕಲ್ಪದ ಮೊದಲು ಯಾರು ಸಂಪಾದನೆಯನ್ನು ಮಾಡಿಕೊಂಡಿದ್ದರೋ ಈಗಲೂ ಅವರೇ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾರೆ. ಮೊದಲು ಸ್ವಯಂ ಸತ್ಯ ಸಂಪಾದನೆಯನ್ನು ಮಾಡಿಕೊಂಡು ನಂತರ ಪುನಃ ನಿಮ್ಮ ತವರು ಮನೆಯವರಿಗೆ ಮತ್ತು ಮಾವನ ಮನೆಯವರಿಗೆ ಸತ್ಯ ಸಂಪಾದನೆಯನ್ನು ಮಾಡಿಸಬೇಕು. ಚಾರಿತ್ರ್ಯ ನಿರ್ಮಾಣ ಮನೆಯಿಂದಲೇ ಪ್ರಾರಂಭ ಎಂದು ಹೇಳಲಾಗುತ್ತದೆ. ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾರೆ ಅನ್ನುವ ಜ್ಞಾನವನ್ನು ಯಾರು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡಿದ್ದಾರೋ ಅವರು ಭಕ್ತಿಯನ್ನು ಮಾಡಲು ಸಾಧ್ಯ ಇಲ್ಲ. ಎಲ್ಲವೂ ಭಗವಂತ ತಂದೆಯ ರೂಪ ಆಗಿದೆ ಎಂದು ತಿಳಿದುಕೊಂಡ ನಂತರ ಪುನಃ ಯಾರ ಭಕ್ತಿಯನ್ನು ಮಾಡಲು ಸಾಧ್ಯ? ಅಂದ ಮೇಲೆ ಈ ಕೊಳಕಿನಿಂದ ಎಲ್ಲರನ್ನೂ ಮುಕ್ತ ಮಾಡಲು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ. ಸನ್ಯಾಸಿಗಳು ಚಾರಿತ್ರ್ಯ ನಿರ್ಮಾಣ ಮನೆಯಿಂದಲೇ ಪ್ರಾರಂಭ ಎಂದು ಮನೆಯವರ ಚರಿತ್ರೆಯನ್ನು ರೂಪಿಸುತ್ತಾರೇನು? ಇಲ್ಲ. ಮೊದಲನೆಯದಾಗಿ ಸನ್ಯಾಸಿಗಳು ತಮ್ಮ ಮನೆ ಮತ್ತು ವ್ಯವಹಾರದ ಸಮಾಚಾರವನ್ನು ಯಾರಿಗೂ ಹೇಳುವುದೇ ಇಲ್ಲ. ನೀವು ಸನ್ಯಾಸಿಗಳಿಗೆ ನೀವು ನಿಮ್ಮ ಪರಿವಾರದ ಸಮಾಚಾರವನ್ನು ಏಕೆ ಹೇಳುವುದಿಲ್ಲ? ನೀವು ಮೊದಲು ಮನೆಯಲ್ಲಿ ಇದ್ದಾಗ ನಿಮ್ಮ ಜೀವನ ಹೇಗಿತ್ತು ಅನ್ನುವ ಸಮಾಚಾರವನ್ನು ನೀವು ಏಕೆ ತಿಳಿಸುವುದಿಲ್ಲ ಎಂದು ಸನ್ಯಾಸಿಗಳನ್ನು ಕೇಳಬೇಕು. ಸನ್ಯಾಸಿಗಳ ಬಗ್ಗೆ ನಮಗೆ ಗೊತ್ತಾಗಬೇಕು ತಾನೆ? ಅಂದರೆ ಅವರ ಜೀವನದ ಸಮಾಚಾರ ಗೊತ್ತಾಗಬೇಕು ತಾನೆ? ಸನ್ಯಾಸಿಗಳು ತಮ್ಮ ಹಿಂದಿನ ಜೀವನದ ಕಥೆಯನ್ನು ಹೇಳಬೇಕು. ಹಿಂದಿನ ಕಥೆಯನ್ನು ಹೇಳುವುದರಲ್ಲಿ ಅಂತಹ ಯಾವ ಮಾತಿದೆ? ನಾನು ಮೊದಲು ಇಂತಹ ಮನೆಯಲ್ಲಿ ಇದ್ದೆ, ನಂತರ ನಾನು ಸನ್ಯಾಸವನ್ನು ಧಾರಣೆ ಮಾಡಿಕೊಂಡೆ ಎಂದು ಅವರು ಹೇಳಬೇಕು. ನಿಮ್ಮನ್ನು ಯಾರಾದರೂ ಕೇಳಿದರೆ ತಕ್ಷಣ ನೀವು ಹೇಳುತ್ತೀರಾ, ಮೊದಲು ನಾನು ಇಂತಹ ಪರಿವಾರದಲ್ಲಿ ಇದ್ದೆ, ಈಗ ಈಶ್ವರನ ಪರಿವಾರಕ್ಕೆ ಬಂದಿದ್ದೇನೆ ಎಂದು. ಸನ್ಯಾಸಿಗಳಿಗೆ ಬಹಳಷ್ಟು ಜನ ಶಿಷ್ಯರು ಇರುತ್ತಾರೆ. ಒಂದು ವೇಳೆ ಭಗವಂತ ಒಬ್ಬರೇ ಆಗಿದ್ದಾರೆ ಎಂದು ಆ ಸನ್ಯಾಸಿಗಳು ಕುಳಿತು ತಮ್ಮ ಶಿಷ್ಯರಿಗೆ ತಿಳಿಸಿದರೆ ಆ ಎಲ್ಲಾ ಶಿಷ್ಯರು ಸನ್ಯಾಸಿಯನ್ನು ಕೇಳುತ್ತಾರೆ, ನೀವು ಈ ಜ್ಞಾನವನ್ನು ಯಾರ ಮೂಲಕ ಪ್ರಾಪ್ತಿ ಮಾಡಿಕೊಂಡಿದ್ದೀರಾ? ಬ್ರಹ್ಮ ಕುಮಾರಿಯರು ನಮಗೆ ಈ ಜ್ಞಾನವನ್ನು ತಿಳಿಸಿದರು ಎಂದು ಆ ಸನ್ಯಾಸಿಗಳು ಹೇಳಿದರೆ ಆ ಸನ್ಯಾಸಿಗಳ ಸಂಪೂರ್ಣ ಉದ್ಯೋಗವೇ ಸಮಾಪ್ತಿಯಾಗಿ ಬಿಡುತ್ತದೆ. ಅಂದ ಮೇಲೆ ಯಾವ ಸನ್ಯಾಸಿಗಳು ಈ ರೀತಿ ಹೇಳಿ ತಮ್ಮ ಮರ್ಯಾದೆಯನ್ನು ತಾವು ಸ್ವಯಂ ಹಾಳು ಮಾಡಿಕೊಳ್ಳಲು ಸಾಧ್ಯ? ನಂತರ ಅವರಿಗೆ ಯಾರು ಆಹಾರ ಮತ್ತು ಹಣವನ್ನು ಕೂಡ ನೀಡುವುದಿಲ್ಲ. ಒಂದು ವೇಳೆ ಈ ಜ್ಞಾನವನ್ನು ಬ್ರಹ್ಮ ಕುಮಾರಿಯರು ನಮಗೆ ನೀಡಿದ್ದಾರೆ, ಪರಮಾತ್ಮ ಒಬ್ಬರೇ ಆಗಿದ್ದಾರೆ ಎಂದು ಸನ್ಯಾಸಿಗಳು ಹೇಳಿಬಿಟ್ಟರೆ ಆ ಸನ್ಯಾಸಿಗಳಿಗೆ ಆಹಾರ ಮತ್ತು ಹಣವನ್ನೂ ಕೂಡ ಯಾರೂ ಕೊಡುವುದಿಲ್ಲ. ಆದ್ದರಿಂದ ಸನ್ಯಾಸಿಗಳ ಜೀವನದಲ್ಲೂ ಬಹಳಷ್ಟು ಕಷ್ಟ ಇದೆ. ಮೊದಲು ನಿಮ್ಮ ಮಿತ್ರ ಸಂಬಂಧಿ ಮುಂತಾದವರಿಗೆ ನೀವು ಜ್ಞಾನವನ್ನು ಕೊಟ್ಟು ಮೊದಲು ನಿಮ್ಮ ಮಿತ್ರ ಸಂಬಂಧಿಗಳಿಗೆ ಸತ್ಯ ಸಂಪಾದನೆಯನ್ನು ಮಾಡಿಸಬೇಕು. ನಿಮ್ಮ ಮೂಲಕ ಜ್ಞಾನವನ್ನು ಪಡೆದುಕೊಂಡು ನಿಮ್ಮ ಮಿತ್ರ ಸಂಬಂಧಿಗಳು 21 ಜನ್ಮದ ಸುಖವನ್ನು ಪಡೆದುಕೊಳ್ಳಬೇಕು. ಈ ಜ್ಞಾನದ ಮಾತು ಬಹಳ ಸಹಜ ಮಾತಾಗಿದೆ. ಆದರೆ ಇಷ್ಟೆಲ್ಲ ಶಾಸ್ತ್ರ ಮತ್ತು ಮಂದಿರಗಳು ನಿರ್ಮಾಣ ಆಗುವುದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಪತಿತ ಜಗತ್ತಿನಲ್ಲಿ ಇರುವಂತವರು ನಮ್ಮನ್ನು ಈಗ ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗಿ ಎಂದು ಪರಮಾತ್ಮ ತಂದೆಗೆ ಹೇಳುತ್ತಾರೆ. ಸತ್ಯುಗ ಇದ್ದು 5000 ವರ್ಷ ಆಯಿತು. ಜಗತ್ತಿನ ಜನ ಕಲಿಯುಗದ ಆಯಸ್ಸು 100,000,000 ವರ್ಷ ಆಗಿದೆ ಎಂದು ಹೇಳುತ್ತಾರೆ. ಅಂದ ಮೇಲೆ ಸುಖಧಾಮ ಅಂದರೆ ಯಾವುದು, ಸುಖಧಾಮ ಎಲ್ಲಿದೆ ಎಂದು ಮನುಷ್ಯರು ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ, ಸುಖಧಾಮ ಯಾವಾಗ ಇರುತ್ತದೆ ಎಂದು ಮನುಷ್ಯರು ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಜಗತ್ತಿನ ಜನ ಹೇಳುತ್ತಾರೆ ಮಹಾಪ್ರಳಯ ಆಗುತ್ತದೆ, ನಂತರ ಪುನಃ ಸತ್ಯುಗ ಬರುತ್ತದೆ ಎಂದು. ಮೊಟ್ಟ ಮೊದಲು ಶ್ರೀಕೃಷ್ಣ ಬೆರಳನ್ನು ಚೀಪುತ್ತಾ ಸಮುದ್ರದಲ್ಲಿ ಆಲದ ಎಲೆಯ ಮೇಲೆ ಬರುತ್ತಾರೆ ಎಂದು ಹೇಳುತ್ತಾರೆ. ಎಲ್ಲಿಯ ಮಾತನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ ನೋಡಿ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬ್ರಹ್ಮನ ಮೂಲಕ ನಾನು ನಿಮಗೆ ಎಲ್ಲಾ ವೇದ ಶಾಸ್ತ್ರದ ಸಾರವನ್ನು ತಿಳಿಸುತ್ತೇನೆ. ಆದ್ದರಿಂದ ವಿಷ್ಣುವಿನ ನಾಭಿ ಕಮಲದ ಮೂಲಕ ಬ್ರಹ್ಮ ಬಂದರು ಎಂದು ತೋರಿಸುತ್ತಾರೆ. ಪುನಃ ಬ್ರಹ್ಮನ ಕೈಯಲ್ಲಿ ಶಾಸ್ತ್ರವನ್ನು ತೋರಿಸಿದ್ದಾರೆ. ಈಗ ಬ್ರಹ್ಮ ಅಂತೂ ಅವಶ್ಯವಾಗಿ ಈ ಸಾಕಾರ ಜಗತ್ತಿನಲ್ಲೇ ಇರಬೇಕು. ಸೂಕ್ಷ್ಮ ವತನದಲ್ಲಿ ಯಾವ ಶಾಸ್ತ್ರವೂ ಇರುವುದಿಲ್ಲ, ಬ್ರಹ್ಮ ಈ ಸಾಕಾರ ಜಗತ್ತಿನಲ್ಲೇ ಇರಬೇಕು. ವಿಷ್ಣುವಿನ ಎರಡು ರೂಪ ಆದಂತಹ ಲಕ್ಷ್ಮೀ ನಾರಾಯಣರು ಕೂಡ ಇಲ್ಲೇ ಇರಬೇಕು ತಾನೆ. ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ, ಪುನಃ ವಿಷ್ಣು ಬ್ರಹ್ಮ ಆಗುತ್ತಾರೆ. ಬ್ರಹ್ಮನ ಮೂಲಕ ವಿಷ್ಣು ಹುಟ್ಟುತ್ತಾರೋ ಅಥವಾ ವಿಷ್ಣುವಿನ ಮೂಲಕ ಬ್ರಹ್ಮ ಹುಟ್ಟುತ್ತಾರೋ, ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಆದರೆ ಈ ಎಲ್ಲಾ ಜ್ಞಾನದ ಮಾತು ಯಾರಿಗೆ ಅರ್ಥ ಆಗುತ್ತದೆ ಅಂದರೆ, ಯಾರು ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೋ ಅವರಿಗೆ ಈ ಜ್ಞಾನದ ಮಾತು ಅರ್ಥ ಆಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಎಲ್ಲಿಯವರೆಗೂ ನೀವು ಶರೀರವನ್ನು ತ್ಯಾಗ ಮಾಡುವುದಿಲ್ಲವೋ ಅಲ್ಲಿಯವರೆಗೂ ಈ ಜ್ಞಾನವನ್ನು ಕೇಳುತ್ತಿರುತ್ತೀರಾ ಮತ್ತು ಅರ್ಥ ಮಾಡಿಕೊಳ್ಳುತ್ತಿರುತ್ತೀರಾ. ಎಲ್ಲಿಯವರೆಗೂ ನೀವು ಈ ಶರೀರವನ್ನು ತ್ಯಾಗ ಮಾಡುವುದಿಲ್ಲವೋ ಅಲ್ಲಿಯವರೆಗೂ ಈ ಜ್ಞಾನದ ಶಿಕ್ಷಣವನ್ನು ಕೇಳಬೇಕು, ಅರ್ಥ ಮಾಡಿಕೊಳ್ಳಬೇಕು. ಈಗ ನೀವು ಸಂಪೂರ್ಣ 100%/100% ತಿಳುವಳಿಕೆಹೀನರಾಗಿದ್ದೀರಾ, ಕಂಗಾಲಾಗಿದ್ದೀರಾ. ಮೊದಲು ನೀವೇ ತಿಳುವಳಿಕೆ ಉಳ್ಳವರಾಗಿದ್ದೀರಿ, ದೇವಿ ದೇವತೆಗಳಾಗಿದ್ದೀರಿ. ಈಗ ಪುನಃ ನೀವು ದೇವಿ ದೇವತೆ ಆಗುತ್ತಿದ್ದೀರಾ. ಮನುಷ್ಯರು ನಿಮ್ಮನ್ನು ದೇವತೆಯನ್ನಾಗಿ ಮಾಡಲು ಸಾಧ್ಯ ಇಲ್ಲ. ಮೊದಲು ನೀವೇ ದೇವತೆಯಾಗಿದ್ದೀರಿ, ನಂತರ 84 ಜನ್ಮವನ್ನು ಪಡೆದುಕೊಳ್ಳುತ್ತಾ ಈಗ ಸಂಪೂರ್ಣ ಕಲಾಹೀನರಾಗಿದ್ದೀರಾ. ನೀವೇ ಸುಖಧಾಮದಲ್ಲಿ ಬಹಳಷ್ಟು ನೆಮ್ಮದಿಯಿಂದ ಇದ್ದೀರಿ, ಈಗ ನೀವು ನೆಮ್ಮದಿಯನ್ನು ಕಳೆದುಕೊಂಡಿದ್ದೀರಾ. 84 ಜನ್ಮದ ಲೆಕ್ಕವನ್ನು ನೀವೀಗ ಯಾರಿಗೆ ಬೇಕಾದರೂ ತಿಳಿಸಬಹುದು. ಇಸ್ಲಾಮಿಗಳು, ಬೌದ್ಧಿಗಳು, ಸಿಖ್ಖರು ಮತ್ತು ಇಸಾಯಿಗಳು, ಈ ರೀತಿ ಎಲ್ಲಾ ಮಠಪಂಥದವರು ಎಷ್ಟು ಜನ್ಮವನ್ನು ಪಡೆದುಕೊಳ್ಳಬಹುದು? ಈಗ ನೀವು ಲೆಕ್ಕವನ್ನು ಮಾಡಬಹುದು. ಲೆಕ್ಕ ಮಾಡುವುದು ಬಹಳ ಸಹಜ ಆಗಿದೆ. ಸ್ವರ್ಗಕ್ಕೆ ಮಾಲೀಕರು ಭಾರತದ ನಿವಾಸಿಗಳೇ ಆಗುತ್ತಾರೆ. ಭಾರತದ ನಿವಾಸಿಗಳು ಮಾತ್ರ ಸ್ವರ್ಗಕ್ಕೆ ಮಾಲೀಕರಾಗುತ್ತಾರೆ. ಈಗ ಸತ್ಯುಗದ ದೈವಿ ವೃಕ್ಷದ ಕಸಿಯನ್ನು ಮಾಡಲಾಗುತ್ತದೆ. ಇದೆಲ್ಲ ಜ್ಞಾನದ ತಿಳುವಳಿಕೆಯಾಗಿದೆ. ನಿಮಗೆ ಜ್ಞಾನ ಅರ್ಥ ಆದರೆ ನಂತರ ನೀವು ಮೊದಲು ನಿಮ್ಮ ತಂದೆ ತಾಯಿಗೆ, ನಿಮ್ಮ ಸೋದರ ಮತ್ತು ಸೋದರಿಗೆ ಜ್ಞಾನವನ್ನು ಕೊಡಬೇಕು. ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಆಗಿರಬೇಕು. ಚಾರಿತ್ರ್ಯ ನಿರ್ಮಾಣ ಮನೆಯಿಂದಲೇ ಪ್ರಾರಂಭ ಎಂದು ಕರೆಯಲಾಗುತ್ತದೆ. ಅಂದ ಮೇಲೆ ತವರು ಮನೆ ಮತ್ತು ಅತ್ತೆಯ ಮನೆಯವರಿಗೆ ಈ ಜ್ಞಾನವನ್ನು ತಿಳಿಸಬೇಕು. ಮೊದಲು ಉದ್ಯೋಗದಲ್ಲಿ ತಮ್ಮ ಸೋದರರನ್ನು ಪಾರ್ಟ್ನರನ್ನಾಗಿ ಮಾಡಿಕೊಳ್ಳುತ್ತಿದ್ದರು. ಈಗ ಇಲ್ಲೂ ಕೂಡ ನೀವು ಅದೇ ರೀತಿ ಮಾಡಬೇಕು. ಗಾಯನ ಕೂಡ ಇದೆ. ಕನ್ನೆ ಎಂದು ಯಾರಿಗೆ ಕರೆಯಲಾಗುತ್ತದೆ ಅಂದರೆ, ಯಾವ ಕನ್ನೆ ತಮ್ಮ ತವರು ಮನೆ ಮತ್ತು ಮಾವನ ಮನೆಯ ಉದ್ಧಾರವನ್ನು ಮಾಡುತ್ತಾರೋ ಅವರಿಗೆ ಕನ್ನೆ ಎಂದು ಕರೆಯಲಾಗುತ್ತದೆ. ಅಪವಿತ್ರರು ಯಾರ ಉದ್ಧಾರವನ್ನೂ ಮಾಡಲು ಸಾಧ್ಯ ಇಲ್ಲ. ಅಂದ ಮೇಲೆ ಎಂತಹ ಕನ್ಯರು ಎಲ್ಲರ ಉದ್ಧಾರವನ್ನು ಮಾಡುತ್ತಾರೆ? ಅವರು ಬ್ರಹ್ಮನ ಕನ್ಯರಾಗಿದ್ದಾರೆ, ಬ್ರಹ್ಮ ಕುಮಾರಿಯರಾಗಿದ್ದಾರೆ. ಇಲ್ಲಿ ಅದರ್ ಕುಮಾರಿಯರ ಮಂದಿರ ಕೂಡ ನಿರ್ಮಾಣ ಆಗಿದೆ. ಕುಮಾರಿ ಕನ್ಯರ ಮಂದಿರ ಕೂಡ ನಿರ್ಮಾಣ ಆಗಿದೆ. ನಿಮ್ಮ ನೆನಪಾರ್ಥವಾಗಿ ಇಷ್ಟೊಂದು ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಈಗ ಪುನಃ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವುದಕ್ಕೋಸ್ಕರ ನಾನು ಬಂದಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈ ದಿಲ್ವಾಡ ಮಂದಿರ ಸಂಪೂರ್ಣ ಸರಿಯಾದ ಮಂದಿರ ಆಗಿದೆ. ಮೇಲೆ ಸ್ವರ್ಗವನ್ನು ತೋರಿಸಲಾಗಿದೆ. ಸ್ವರ್ಗ ಅಂತೂ ಇಲ್ಲೇ ಇರುತ್ತದೆ. ರಾಜ್ಯೋಗದ ತಪಸ್ಸು ಕೂಡ ಇಲ್ಲೇ ನಡೆಯುತ್ತದೆ. ಯಾರ ಮಂದಿರ ಇದೆಯೋ ಅವರು ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು. ಮಂದಿರದಲ್ಲಿ ಯಾರ ಮೂರ್ತಿ ಇದೆಯೋ ಅವರು ಸ್ವಯಂ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು. ಈಗ ಜಗದಂಬೆ ಮತ್ತು ಜಗತ್ಪಿತ, ಆದಿದೇವ ಮತ್ತು ಆದಿದೇವಿ ಈ ಮಂದಿರದ ಒಳಗಡೆ ಕುಳಿತಿದ್ದಾರೆ. ಒಳ್ಳೆಯದು. ಆದಿದೇವ ಯಾರಿಗೆ ಮಗು ಆಗಿದ್ದಾರೆ? ಆದಿದೇವ ಆದಂತಹ ಬ್ರಹ್ಮ ಶಿವತಂದೆಗೆ ಮಗು ಆಗಿದ್ದಾರೆ. ಅದರ್ ಕುಮಾರಿ, ಕುಮಾರಿ ಕನ್ಯೆ ಎಲ್ಲರೂ ಇಲ್ಲಿ ಕುಳಿತು ರಾಜ್ಯೋಗವನ್ನು ಮಾಡುತ್ತಿದ್ದಾರೆ. ದಿಲ್ವಾಡ ಮಂದಿರದಲ್ಲಿ ಅದರ್ ಕುಮಾರಿಯರು, ಕುಮಾರಿ ಕನ್ಯರು ಎಲ್ಲರೂ ರಾಜ್ಯೋಗವನ್ನು ಮಾಡುತ್ತಾ ಕುಳಿತಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮನ್ ಮನಾಭವ ಎಂದು.
ಅಂದ ಮೇಲೆ ನೀವೀಗ ವೈಕುಂಠಕ್ಕೆ ಮಾಲೀಕರಾಗುತ್ತೀರಾ. ನೀವು ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತಾದರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನೀವು ವೈಕುಂಠಕ್ಕೆ ಮಾಲೀಕರಾಗುತ್ತೀರಾ. ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ನೀವು ನೆನಪು ಮಾಡಿ. ಈಗ ಇದು ನಿಮ್ಮ ಸನ್ಯಾಸ ಆಗಿದೆ. ಇಲ್ಲಿ ನೀವೆಲ್ಲರೂ ಸನ್ಯಾಸವನ್ನು ಧಾರಣೆ ಮಾಡಿಕೊಂಡಿದ್ದೀರಾ. ಜೈನ್ ಧರ್ಮದವರು ಸನ್ಯಾಸವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಜೈನ್ ಧರ್ಮದಲ್ಲಿ ಸನ್ಯಾಸವನ್ನು ಧಾರಣೆ ಮಾಡಿಕೊಳ್ಳುವುದು ಬಹಳ ಕಷ್ಟದ ಕೆಲಸ ಆಗಿದೆ. ಜೈನ್ ಧರ್ಮದಲ್ಲಿ ಸನ್ಯಾಸವನ್ನು ಧಾರಣೆ ಮಾಡಿಕೊಳ್ಳಲು ಕೂದಲನ್ನು ಕೈಯಿಂದ ಕೀಳಬೇಕಾಗುತ್ತದೆ. ಜೈನ್ ಧರ್ಮದಲ್ಲಿ ಬಹಳಷ್ಟು ಕಠೋರವಾದ ಪದ್ಧತಿಗಳಿದೆ. ಇದಂತೂ ಸಹಜ ರಾಜ್ಯೋಗ ಆಗಿದೆ. ಪ್ರವೃತ್ತಿ ಮಾರ್ಗದವರಿಗೋಸ್ಕರ ಇಲ್ಲಿ ಪರಮಾತ್ಮ ತಂದೆ ಸಹಜ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ. ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಯಾರೋ ಒಬ್ಬರು ಜೈನ್ ಮುನಿಗಳು ಕುಳಿತು ತಮ್ಮ ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿದರು. ಆದರೆ ಆ ಧರ್ಮಕ್ಕೆ ಆದಿ ಸನಾತನ ದೇವಿ ದೇವತಾ ಧರ್ಮ ಎಂದು ಕರೆಯುವುದಿಲ್ಲ. ಈಗ ಆ ದೇವತಾ ಧರ್ಮ ಪ್ರಾಯಲೋಪ ಆಗಿದೆ. ಯಾರೋ ಒಬ್ಬರು ಜೈನ್ ಧರ್ಮವನ್ನು ಸ್ಥಾಪನೆ ಮಾಡಿ ಆ ಧರ್ಮವನ್ನು ವೃದ್ಧಿ ಮಾಡಿದರು. ನಂತರ ಆ ಧರ್ಮ ಈ ಜಗತ್ತಿನಲ್ಲಿ ನಡೆದುಕೊಳ್ಳುತ್ತಾ ಹೋಯಿತು. ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಆದಿ ದೇವನಿಗೆ ಪಿತಾ ಎಂದು ಕರೆಯುತ್ತೇವೆ, ಜಗದಂಬೆಗೆ ಮಾತೆ ಎಂದು ಕರೆಯುತ್ತೇವೆ. ಈ ಎಲ್ಲಾ ಮಾತು ಈಗ ನಿಮಗೆ ಗೊತ್ತಿದೆ. ಆದಿದೇವ ಬ್ರಹ್ಮ ಆಗಿದ್ದಾರೆ. ಆದಂ ಮತ್ತು ಬಿಬಿ, ಆಡಂ ಮತ್ತು ಈವ್ ಎಂದು ಕರೆಯುತ್ತೇವೆ. ಕ್ರಿಶ್ಚಿಯನ್ನರಿಗೆ ಆದಿದೇವ ಆದಿದೇವಿ ಇಲ್ಲಿ ಕುಳಿತು ತಪಸ್ಸನ್ನು ಮಾಡುತ್ತಿದ್ದಾರೆ ಅನ್ನುವುದು ಗೊತ್ತಿಲ್ಲ. ಮನುಷ್ಯ ಸೃಷ್ಟಿಯ ಈ ವೃಕ್ಷದಲ್ಲಿ ಹೆಡ್ ಪರಮಾತ್ಮ ತಂದೆಯಾಗಿದ್ದಾರೆ. ನಂತರ ಈ ಬ್ರಹ್ಮ ಸರಸ್ವತಿ ಮನುಷ್ಯ ಸೃಷ್ಟಿಯ ಈ ವೃಕ್ಷಕ್ಕೆ ಹೆಡ್ ಆಗಿದ್ದಾರೆ. ಈ ರಹಸ್ಯವನ್ನು ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ. ಎಷ್ಟೊಂದು ಶಿವನ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ, ಅಥವಾ ಲಕ್ಷ್ಮೀನಾರಾಯಣರ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಅಂದ ಮೇಲೆ ಶಿವತಂದೆ ಅಥವಾ ಲಕ್ಷ್ಮೀನಾರಾಯಣರ ಜೀವನದ ಕಥೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಜ್ಞಾನದ ಸಾಗರಾದಂತಹ ಪರಮಾತ್ಮ ತಂದೆ ಕುಳಿತು ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ. ಪರಂಪಿತ ಪರಮಾತ್ಮ ತಂದೆಗೆ ನಾಲೆಜ್ ಫುಲ್ ಜ್ಞಾನದ ಸಾಗರ ಎಂದು ಕರೆಯುತ್ತೇವೆ. ಪರಮಾತ್ಮ ತಂದೆಗೆ ಆನಂದದ ಸಾಗರ ಎಂದು ಕರೆಯಲಾಗುತ್ತದೆ. ಇದು ಪರಮಾತ್ಮ ತಂದೆಯ ಮಹಿಮೆಯಾಗಿದೆ. ಬೇರೆ ಯಾವ ಸಾಧು ಸಂತರಿಗೂ ಪರಮಾತ್ಮ ತಂದೆಯ ಮಹಿಮೆಯ ಬಗ್ಗೆ ಗೊತ್ತಿಲ್ಲ. ಸಾಧು ಸಂತರು ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಹೇಳುತ್ತಾರೆ. ಯಾರು ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಹೇಳುತ್ತಾರೋ ಅವರು ಪುನಃ ಪರಮಾತ್ಮ ತಂದೆಯ ಮಹಿಮೆಯನ್ನು ಹೇಗೆ ಮಾಡಲು ಸಾಧ್ಯ? ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ನಾನೇ ಶಿವ ಆಗಿದ್ದೇನೆ, ಶಿವೋಹಂ, ಅಂದರೆ ನನ್ನಲ್ಲೇ ಶಿವ ಇದ್ದಾರೆ ಎಂದು ಹೇಳುತ್ತಾರೆ. ಇಲ್ಲದಿದ್ದರೆ ಪರಮಾತ್ಮ ತಂದೆಗೆ ಎಷ್ಟೊಂದು ಮಹಿಮೆಯನ್ನು ಮಾಡಬೇಕಿತ್ತು? ಪರಮಾತ್ಮ ತಂದೆ ಮನುಷ್ಯ ಸೃಷ್ಟಿಯ ಬೀಜರೂಪ ಆಗಿದ್ದಾರೆ. ಮುಸಲ್ಮಾನರು ಖುದಾ ಅಂದರೆ ಪರಮಾತ್ಮ ನಮಗೆ ಜನ್ಮವನ್ನು ನೀಡಿದರು ಎಂದು ಹೇಳುತ್ತಾರೆ. ಅಂದ ಮೇಲೆ ನಾವೆಲ್ಲರೂ ಪರಮಾತ್ಮ ತಂದೆಯ ರಚನೆಯಾಗಿದ್ದೇವೆ. ರಚನೆಗೆ ರಚನೆಯ ಮೂಲಕ ಆಸ್ತಿ ಸಿಗಲು ಸಾಧ್ಯ ಇಲ್ಲ. ರಚಯಿತನ ಮೂಲಕ ರಚನೆಯಲ್ಲಿರುವಂತಹ ಎಲ್ಲಾ ಆತ್ಮರಿಗೂ ಆಸ್ತಿ ಸಿಗುತ್ತದೆ. ಈ ಯಾವ ಜ್ಞಾನದ ಮಾತನ್ನು ಯಾರೂ ಅರ್ಥ ಮಾಡಿಕೊಂಡಿಲ್ಲ. ಪರಮಾತ್ಮ ತಂದೆ ಬೀಜರೂಪ ಆಗಿದ್ದಾರೆ, ಸತ್ಯ ಆಗಿದ್ದಾರೆ, ಚೈತನ್ಯ ಆಗಿದ್ದಾರೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಪರಮಾತ್ಮ ತಂದೆಗೆ ಗೊತ್ತಿದೆ. ಬೀಜರೂಪ ಆದಂತಹ ಪರಮಾತ್ಮ ತಂದೆಗೆ ಮಾತ್ರ ಆದಿ ಮಧ್ಯ ಅಂತ್ಯದ ಜ್ಞಾನ ಗೊತ್ತಿದೆ. ಬೇರೆ ಯಾವ ಮನುಷ್ಯರಿಗೂ ಆದಿ ಮಧ್ಯ ಅಂತ್ಯದ ಜ್ಞಾನ ಗೊತ್ತಿರಲು ಸಾಧ್ಯ ಇಲ್ಲ. ಬೀಜರೂಪ ಆದಂತಹ ಪರಮಾತ್ಮ ತಂದೆ ಚೈತನ್ಯ ಆಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆಯಲ್ಲಿ ಜ್ಞಾನ ಇರಲೇಬೇಕು. ಪರಮಾತ್ಮ ತಂದೆ ಬಂದು ನಿಮಗೆ ಸಂಪೂರ್ಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀಡುತ್ತಾರೆ. ಅಂದ ಮೇಲೆ ನೀವೀಗ ಬೋರ್ಡ್ ಅನ್ನು ಹಾಕಬೇಕು. ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನೀವು ಸತ್ಯುಗದಲ್ಲಿ ಚಕ್ರವರ್ತಿ ರಾಜ ಆಗುತ್ತೀರಾ ಅಥವಾ ಸ್ವರ್ಗದ ರಾಜ ಆಗುತ್ತೀರಾ ಎಂದು. ಇದು ಎಷ್ಟೊಂದು ಸಹಜ ಮಾತಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಎಲ್ಲಿಯವರೆಗೂ ಬದುಕಿರುತ್ತೀರೋ ಅಲ್ಲಿಯವರೆಗೂ ತಂದೆಯಾದ ನನ್ನನ್ನು ನೆನಪು ಮಾಡಬೇಕು. ನಾನು ಸ್ವಯಂ ನಿಮಗೆ ವಶೀಕರಣ ಮಂತ್ರವನ್ನು ನೀಡುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ. ಈಗ ನೀವು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ತಂದೆಯಾದ ನನ್ನ ನೆನಪಿನ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ನೀವು ಸ್ವದರ್ಶನ ಚಕ್ರವನ್ನು ತಿರುಗಿಸಬೇಕು. ಸ್ವದರ್ಶನ ಚಕ್ರವನ್ನು ನೀವು ತಿರುಗಿಸುತ್ತಿದ್ದರೆ ಮಾಯೆಯ ತಲೆ ಕಟ್ಟಾಗುತ್ತದೆ. ಆತ್ಮರಾದ ನೀವು ನಂತರ ಪವಿತ್ರರಾಗಿ ಪವಿತ್ರ ಜಗತ್ತಿಗೆ ಹೋಗುತ್ತೀರಾ. ಈಗ ಇದು ನಿಮ್ಮ ಸತೋ ಪ್ರಧಾನ ಶರೀರ ಆಗಿದೆ. ನೀವು ಪವಿತ್ರರಾಗಿ ಪವಿತ್ರ ಜಗತ್ತಿಗೆ ಹೋಗಿ ನಂತರ ಸತೋ ಪ್ರಧಾನ ಶರೀರವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಸತ್ಯುಗದಲ್ಲಿ ವಿಕಾರ ಇರುವುದೇ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಜಗತ್ತಿನ ಜನ ಕೇಳುತ್ತಾರೆ, ವಿಕಾರ ಇರದೇ ಇದ್ದರೆ ಸೃಷ್ಟಿ ಹೇಗೆ ನಡೆಯಲು ಸಾಧ್ಯ? ವಿಕಾರ ಇರದೆ ಸೃಷ್ಟಿ ಹೇಗೆ ವೃದ್ಧಿಯಾಗಲು ಸಾಧ್ಯ ಎಂದು ಜನ ಕೇಳುತ್ತಾರೆ. ನೀವು ಅವರಿಗೆ ಹೇಳಬೇಕು, ವಿಕಾರ ಇಲ್ಲದೆ ಜಗತ್ತು ಹೇಗೆ ವೃದ್ಧಿಯಾಗುತ್ತದೆ ಎಂದು ನೀವು ಕೇಳುತ್ತಿದ್ದೀರಾ. ಅಂದರೆ ನೀವು ದೇವತೆಗಳ ಪೂಜಾರಿಗಳು ಅಲ್ಲ ಎಂದು ಅವರಿಗೆ ಹೇಳಬೇಕು. ಲಕ್ಷ್ಮೀನಾರಾಯಣರಿಗೆ ಸಂಪೂರ್ಣ ನಿರ್ವಿಕಾರಿಗಳು ಎಂದು ಮಹಿಮೆಯನ್ನು ಮಾಡಲಾಗುತ್ತದೆ. ಜಗದಂಬ ಮತ್ತು ಜಗತ್ಪಿತ ನಿರ್ವಿಕಾರಿಗಳಾಗಿದ್ದಾರೆ. ರಾಜ್ಯುಗದ ತಪಸ್ಸನ್ನು ಮಾಡಿ ಪತಿತರಿಂದ ಪಾವನ ಆಗುತ್ತಿದ್ದಾರೆ, ಸ್ವರ್ಗಕ್ಕೆ ಮಾಲೀಕರಾಗುತ್ತಿದ್ದಾರೆ. ತಪಸ್ಸನ್ನು ಮಾಡುವುದೇ ಪುಣ್ಯಾತ್ಮರಾಗುವುದಕ್ಕೋಸ್ಕರ. ಈಗ ನಾವೆಲ್ಲರೂ ಪುಣ್ಯಾತ್ಮರಾಗುವುದಕ್ಕೋಸ್ಕರ ತಪಸ್ಸನ್ನು ಮಾಡುತ್ತಿದ್ದೇವೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಈ ಹಳೆಯ ಜಗತ್ತನ್ನು ಬುದ್ಧಿಯಿಂದ ಮರೆಯುವುದಕ್ಕೋಸ್ಕರ ನಡೆದಾಡುತ್ತಾ ತಿರುಗಾಡುತ್ತಾ ಸ್ವಯಂನ್ನು ಶಾಂತಿಧಾಮದ ನಿವಾಸಿ ಎಂದು ತಿಳಿದುಕೊಳ್ಳಬೇಕು. ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಿ ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಗೂ ಕೂಡ ಸತ್ಯ ಸಂಪಾದನೆಯನ್ನು ಮಾಡಿಸಬೇಕು. ಸೆಕೆಂಡ್ ಪಾಯಿಂಟ್, ರಾಜ್ಯುಗದ ತಪಸ್ಸನ್ನು ಮಾಡಿ ಸ್ವಯಂನ್ನು ಪುಣ್ಯಾತ್ಮನನ್ನಾಗಿ ಮಾಡಿಕೊಳ್ಳಬೇಕು. ಮಾಯೆಯ ತಲೆಯನ್ನು ಕಟ್ ಮಾಡುವುದಕ್ಕೋಸ್ಕರ ಸ್ವದರ್ಶನ ಚಕ್ರವನ್ನು ಸದಾ ತಿರುಗಿಸುತ್ತಿರಬೇಕು. ಮಾಯೆಯ ತಲೆಯನ್ನು ಕಟ್ ಮಾಡುವುದಕ್ಕೋಸ್ಕರ ನಮ್ಮ ಬುದ್ಧಿಯಲ್ಲಿ ಸ್ವದರ್ಶನ ಚಕ್ರ ಸದಾ ತಿರುಗುತ್ತಿರಬೇಕು. ಇಂದಿನ ವರದಾನ ಆಗಿದೆ ಸಂಪನ್ನತೆಯ ಮೂಲಕ ಸದಾ ಸಂತುಷ್ಟತೆಯ ಅನುಭವವನ್ನು ಮಾಡುವಂತಹ ಸಂಪತ್ತಿವಾನಾಗಿ. ಸ್ವರಾಜ್ಯದ ಸಂಪತ್ತು ಅಂದರೆ ಜ್ಞಾನ, ಗುಣ ಮತ್ತು ಶಕ್ತಿಯಾಗಿದೆ. ಯಾರು ಈ ಸರ್ವ ಸಂಪತ್ತಿನಿಂದ ಸಂಪನ್ನ ಆದಂತಹ ಸ್ವರಾಜ್ಯ ಅಧಿಕಾರಿಯಾಗಿದ್ದಾರೋ ಅವರು ಸದಾ ಸಂತುಷ್ಟರಾಗಿ ಇರುತ್ತಾರೆ. ಅವರ ಜೀವನದಲ್ಲಿ ಎಂದು ಅಪ್ರಾಪ್ತಿಯ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ. ಅವರ ಬಳಿ ಅಪ್ರಾಪ್ತಿಯ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ. ಯಾರ ಜೀವನದಲ್ಲಿ ಹದ್ದಿನ ಇಚ್ಛೆ ಇರುವುದಿಲ್ಲವೋ, ಹದ್ದಿನ ಇಚ್ಛೆಯನ್ನು ಯಾರು ಸಂಪೂರ್ಣವಾಗಿ ತ್ಯಾಗ ಮಾಡಿ ಹದ್ದಿನ ಇಚ್ಛೆಯಿಂದ ಮುಕ್ತ ಆಗಿರುತ್ತಾರೋ ಅಂತವರಿಗೆ ಸಂಪತ್ತುಳ್ಳಂತಹ ಆತ್ಮರು ಎಂದು ಕರೆಯಲಾಗುತ್ತದೆ. ಅವರು ಸದಾ ದಾತ ಆಗಿರುತ್ತಾರೆ. ಅವರು ಎಂದು ಯಾರನ್ನು ಏನನ್ನೂ ಬೇಡುವುದಿಲ್ಲ. ಅವರು ಸದಾ ದಾತ ಆಗಿರುತ್ತಾರೆ. ಅವರು ಎಂದು ಯಾರಿಂದಲೂ ಏನನ್ನೂ ಬೇಡುವುದಿಲ್ಲ. ಅವರು ಸದಾ ಅಖಂಡ ಸುಖಶಾಂತಿಯ ಸ್ವರಾಜ್ಯಕ್ಕೆ ಅಧಿಕಾರಿಯಾಗಿರುತ್ತಾರೆ. ಯಾವುದೇ ಪ್ರಕಾರದ ಪರಿಸ್ಥಿತಿ ಅಖಂಡ ಶಾಂತಿಯನ್ನು ಖಂಡಿತ ಮಾಡಲು ಸಾಧ್ಯ ಇಲ್ಲ. ಯಾವುದೇ ಪ್ರಕಾರದ ಪರಿಸ್ಥಿತಿ ಅವರ ಅಖಂಡ ಶಾಂತಿಯನ್ನು ಖಂಡಿತಗೊಳಿಸಲು ಸಾಧ್ಯ ಇಲ್ಲ. ಇಂದಿನ ಶ್ಲೋಗನ್ ಆಗಿದೆ, ಜ್ಞಾನ ನೇತ್ರದ ಮೂಲಕ ಮೂರು ಕಾಲ ಮತ್ತು ಮೂರು ಲೋಕವನ್ನು ಅರ್ಥ ಮಾಡಿಕೊಂಡಿರುವಂತವರೇ ಮಾಸ್ಟರ್ ಜ್ಞಾನ ಸ್ವರೂಪರಾಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.